ನಮಸ್ಕಾರ ಶ್ರೀರಾಮ್, ತುಂಬ ಖುಷಿ ನಮ್ಮ ಈ ಕ್ರಿಯೇಟಿವ್ ಡಿಸ್ಟರ್ಬೆನ್ಸ್ ಅನ್ನುವಂಥ ಒಂದು ಮಾಲಿಕೆಯ ಒಂದು ಆವರಣದ ಒಂದು ಪರಿಚ್ಛೇದದಲ್ಲಿ ನಿಮ್ಮ ಜೊತೆಗೆ ಹರಟೆ ಹೊಡೆಯೋದಕ್ಕೆ. ನೀನು ನನ್ನ ಆಪ್ತ ಗೆಳೆಯ, ಕನ್ನಡದ ಬಹಳ ಮುಂಚೂಣಿಯ ಪ್ರಥಮ ದರ್ಜೆಯ ಸಣ್ಣ ಕಥೆಗಾರ, ಕಿರು ಕಾದಂಬರಿಕಾರ, ಪ್ರಬಂಧಕಾರ, ಜೊತೆಗೆ ಒಬ್ಬ ಫೈನಾನ್ಸ್ ಎಕ್ಸ್ಪರ್ಟ್. ಭಾರತದ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಲ್ಲಿ ನೀನು ಭಾಳ ದೊಡ್ಡ ಹುದ್ದೆಯಲ್ಲಿ ಪ್ರಾಧ್ಯಾಪಕನಾಗಿದ್ದೀಯಾ. ಈ ಮೊದಲು ಇರ್ಮಾ ಅನ್ನುವಂಥ ಗುಜರಾತದ ಇನ್ಸ್ಟಿಟ್ಯೂಟಲ್ಲಿದ್ದೆ, ಬೇರೆ ಬೇರೆ ಕಡೆ ಇದ್ದೆ, ಹೈದರಾಬಾದಲ್ಲಿ ತುಂಬ ವರ್ಷಗಳನ್ನು ಕಳೆದಿದ್ದೀಯ. ಆಮೇಲೆ ಮನೆ ಮಾತು ತೆಲುಗಾದರೂ ಕೂಡ ಕನ್ನಡದಲ್ಲಿ ಬರವಣಿಗೆ ಮಾಡ್ತೀಯ. ಆಮೇಲೆ ಹೈದರಾಬಾದಿನಲ್ಲಿದ್ದಾಗ ಅದ್ರ ಮುಂಚಿನಿಂದಲೂ ನಿನ್ನ ಕಥೆಗಳಲ್ಲಿ ತೆಲುಗು ಜಗತ್ತು ಬಹಳ ತನ್ನೆಲ್ಲ ಏನೋ ಲೇಯರ್ಗಳೊಂದಿಗೆ ಬರ್ತದೆ. ಹೀಗಾಗಿ ಒಂದು ಬಹುಮುಖಿಯಾದ ಆಸಕ್ತಿ, ಬಹುಭಾಷಿಕವಾದಂಥ ಆವರಣ ಮತ್ತು ಒಂದು ನಿನ್ನದೇ ಆದಂಥ ಒಂದು ಹ್ಯೂಮರ್, ಅಂದರೆ ನೀನು ನಿನ್ನದೇ ಆದಂಥ ಒಂದು ವಿಶಿಷ್ಟವಾದ ಹ್ಯೂಮರ್ ಇದೆ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಸೊ ಈ ನಿಮ್ಮ ಪ್ರಯಾಣ ಬಗ್ಗೆ ನಾವು ಹೊರಟೆ ಹೊಡೆಯೋಣ. ಆಮೇಲೆ ಮೊದಲಿಗೆ ಹೈದರಾಬಾದ್ ಅಂದ್ಕೂಡ್ಲೇ ನಿನಗೆ ಅನಿಸೋದೇನು?
ಹೈದರಾಬಾದ್ ಭಾಳ ಆಸಕ್ತಿಕರ ಆದಂಥ ಒಂದು ಭೌಗೋಳಿಕ ಪ್ರದೇಶ. ಯಾಕೆಂತಂದರೆ ಅಲ್ಲಿ ಆಳ್ವಿಕೆ ಸುಮಾರು 400 ವರ್ಷ ಕಾಲ ಮುಸ್ಲಿಮರದ್ದು ಆಗಿತ್ತು. ಮೊದಲು ಅಸಫ್ ಜಾಹಿ, ಅದಕ್ಕಿಂತ ಮುಂಚೆ ಕುತುಬ್ ಶಾಹಿ ವಂಶಸ್ಥರದ್ದು. ರಾಜಭಾಷೆ ಪರ್ಷಿಯನ್ ಆಗಿತ್ತು ಮತ್ತು ಜನಭಾಷೆ ಒಂದು ಥರದಲ್ಲಿ ಉರ್ದು ಆಗಿತ್ತು, ಇನ್ನೊಂದು ಥರದಲ್ಲಿ ತೆಲುಗು ಆಗಿತ್ತು. ಸೊ ಈ ಒಂದು ಅನೇಕ ಕಲ್ಚರ್ಗಳ ಒಂದು ಸಮ್ಮಿಶ್ರಣ ಹೈದರಾಬಾದ್ನಲ್ಲಿ ನಮಗೆ ಸಿಗುತ್ತೆ. ಅದರಿಂದ ಒಂದು ನಿಜವಾದ ಕಾಸ್ಮೋಪಾಲಿಟನ್ ನಗರ ಅಂತಂದರೆ ನನ್ನ ಮಟ್ಟಿಗೆ ಅದು ಹೈದರಾಬಾದ್, ಲಕ್ನೋಗಿಂತ ಹೆಚ್ಚಾದ ಕಾಸ್ಮೋಪಾಲಿಟನ್ ನಗರ. ಯಾಕಂದರೆ ಲಕ್ನೋದಲ್ಲಿ ಭಾಷಿಕವಾಗಿ ಹೆಚ್ಚಾಗಿ ಅವಧಿ ಮತ್ತು ಉರ್ದು ಮತ್ತು ಬ್ರಿಜ್ ಭಾಷಾ ಹಿಂದಿ ಇತ್ತು, ಬಟ್ ಅದರಲ್ಲಿ ಒಂದು ಇಸ್ಲಾಮಿಕ್ ಕಲ್ಚರ್ ಇತ್ತು. ಬಟ್ ಹೈದರಾಬಾದ್ನಲ್ಲಿ ಈ ತೆಲುಗಿನ ಸಮ್ಮಿಶ್ರಣ ಆಗಿ ಅದು ಒಂದು ಥರದ ಉತ್ತರ ಭಾರತಕ್ಕೂ ದಕ್ಷಿಣ ಭಾರತಕ್ಕೂ ನಡುವೆ ಇದ್ದ ಒಂದು ದೊಡ್ಡ ಕೊಂಡಿ ಸೇತುವೆ ಥರ ಇದೆ. ಹೀಗಾಗಿ ಹೈದರಾಬಾದ್ ಇಸ್ ಆಲ್ವೇಸ್ ಅ ಫ್ಯಾಸಿನೇಟಿಂಗ್ ಸಿಟಿ ಟು ಲುಕ್ ಎಟ್. ಭಾಷೆಯ ದೃಷ್ಟಿಯಿಂದ ಫ್ಯಾಸಿನೇಟ್ ಆಗುತ್ತೆ, ಜನ ಭಾಳ ಟಾಲರೆಂಟ್ ಆಗಿ ಭಾಳ ಇನ್ಕ್ಲೂಸಿವ್ ಆಗಿರ್ತಾರೆ. ನನಗೆ ಮೊಟ್ಟ ಮೊದಲ ಬಾರಿಗೆ ನಾನು ಹೈದರಾಬಾದಿಗೆ ಹೋದಾಗ ದಸರಾದ 10ನೇ ದಿನ ಬನ್ನಿ ಹಂಚುವ ಕೆಲಸ ಮಾಡ್ತಾರೆ ಅಲ್ಲಿ. ಕರ್ನಾಟಕ ಸಾಹಿತ್ಯ ಮಂದಿರದಲ್ಲಿ ಹೋಗಿ ಎಲ್ರಿಗೂ ದಸರಾ ಶುಭಾಶಯಗಳನ್ನು ಹೇಳ್ತಾ ಇದ್ರೆ ಅಲ್ಲಿ ಈದ್ ಮುಬಾರಕ್ ಅಂತ ಮೂರು ಸರಿ ತಪ್ಕೋತಾ ಇದ್ರು. ನನಗೆ ಒಂದು ಬಹಳ ವಿಚಿತ್ರವಾದ ಅನುಭವ. ಯಾಕೆಂತಂದ್ರೆ ನನಗೆ ಈದ್ ಅಂತಂದ್ರೆ ಅದು ರಂಜಾನು ಈ ತರದ ಮುಸ್ಲಿಂ ಹಬ್ಬಗಳು ಮಾತ್ರ ಅಂತ, ಅಂದ್ರೆ ಈದ್ ಅಂದ್ರೆ ಹಬ್ಬ ಅಂತ ಗೊತ್ತಾಗಿದ್ದು ನನಗೆ ಹೈದರಾಬಾದ್ ಗೊತ್ತಾಗಿದೆ.
ಈದ್ ಅಂದ್ರೆ ಹಬ್ಬ, ಅಂದ್ರೆ ಅದು ನಾವು ಗಣೇಶ ಉತ್ಸವಕ್ಕೂ ನಾವು ಈದ್ ಮುಬಾರಕ್ ಅಂತ ತಪ್ಕೋಬೇಕು. ವೆರಿ ಗುಡ್, ತುಂಬ ಚೆನ್ನಾಗಿದೆ. ಆಮೇಲೆ ಹೈದರಾಬಾದಲ್ಲಿ ನಿಮಗೆ ತುಂಬ ಇಷ್ಟವಾದಂಥ ಕವಿ ಕೆ ವಿ ತಿರುಮಲೇಶ್. ಹೌದು, ತಿರುಮಲೇಶ್ ಅಂದರೆ ನಿಮಗೆ ಒಂಥರ, ಅಂದರೆ ಕನ್ನಡದಲ್ಲಿ ಅಧಿಕೃತವಾಗಿ ತಿರುಮಲೇಶ್ ಬಗ್ಗೆ ಮಾತಾಡಬೇಕು ಅಂತಂದರೆ ಯಾರಾದರೂ ಇದ್ದರೆ ಅದು ನಿನ್ನೆ. ಯಾಕಂದರೆ ಕನ್ನಡದ ಭಾಳ ಮಹತ್ವದ ಕವಿ, ಅವರ ಕಾವ್ಯದಲ್ಲೂ ಕೂಡ ಹೈದರಾಬಾದ್ ಬರ್ತದೆ, ತಾರ್ನಾಕ ಬರ್ತದೆ, ಎಲ್ಲದೂ ಬರ್ತದೆ. ಬಡೆ ಛೋಟೆ ಛೋಟೆ ಲಾಲ ಬಡೆ ಲಾಲ ಬರ್ತಾರೆ, ನಿನ್ನ ಕಥೆಗಳಲ್ಲೂ ಹೈದರಾಬಾದ್ ಬರ್ತದೆ. ಸೊ ಅದು ಅದು ಎರಡರದ್ದು ಜಗತ್ತು ಹೆಂಗಿರ್ತದೆ?
ಎರಡು ಬೇರೆ ಬೇರೆ. ಒಂದು ತಿರುಮಲೇಶ್ ಸಾಹಿತ್ಯದಲ್ಲಿ ಬರುವ ಹೈದರಾಬಾದು ಬಹಳ ವಿವರಗಳ ಹೈದರಾಬಾದು. ಅದು ಹೈದರಾಬಾದಿನ ಸಣ್ಣ ಗಳ್ಳಿಗಳು, ಕೇರಿಗಳ ಬಗ್ಗೆ, ಸಣ್ಣ ಸಣ್ಣ ಜನರ ಬಗ್ಗೆ ಬಹಳ ವಿವರವಾಗಿ ಬರೀತಾರೆ. ಅದರಿಂದ ಅದು ಒಂಥರ ಅದರ ಡಿಲೈಟೇ ಬೇರೆ. ಅದರಲ್ಲಿ ಒಂದು ಕಾವ್ಯ, ಒಂದು ಲಯ, ಒಂದು ರಿದಮ್ ತರ್ತಾರೆ. ಅದೇ ಒಂದು ಒಂದು ತರದ ಒಂದು ಭಿನ್ನ ಲೋಕ. ಅದು
ಒಂದೆರಡು ಸಾಲು ನೆನಪಾದ್ರೆ ತಕ್ಷಣ
ಎಲ್ಲಿ ಹೋದ ನಲ್ಬು ಕರ್ಕ, ಪರಿಪೂರ್ಣ ಕ್ಲರ್ಕ, ಪೆಂಟೈನ್ ಅಂಗಿ ತಗೋಬಹುದು, ಇದ್ದಿಲಂಗಡಿಯ ಪೆಂಟೈನಿಗೆ ಇದ್ದದೊಂದೇ ಅಂಗಿ, ಅದನ್ನೇ ದಿನವೂ ಪ್ರತಿದಿನವೂ ತೊಡುತ್ತಿದ್ದ, ರಾತ್ರಿ ಒಗೆದು ಬೆಳಿಗ್ಗೆ ಒಣಗಿಸುತ್ತಿದ್ದ ಅಂತ ಹೀಗೆ ಬರ್ಕೊಂಡು ಹೋಗ್ತಾರೆ. ಅಲ್ಲಿ ಇದ್ದಿಲಂಗಡಿಯ
ತಾರನಾಕದಲ್ಲಿ ನಿಂತು
ತಾರೆಗಳನ್ನು ಎಣಿಸಿ ನಾರಾಯಣ ಬದಲಿಗೆ ಕ್ಷೀಣಕ್ಕೆ ಅಂತ ಬಲ್ಬುಗಳನ್ನು ಎಣಿಸಬಹುದು ಅಂತ. ಸೊ ಹೀಗೆ ಅನೇಕ ಭಿತ್ತಿಗಳು ಬರುತ್ತೆ. ಮಿರಿಯಾಲ್ ಮಂಡಿ, ಮಿರಿಯಾಲ್ ಮಂಡಿ ಏನೇನು ಕಂಡಿ, ಮಿರಿಯಾಲ್ ಮಂಡಿ ಮತ್ತು ಸೀತಾಫಲ್ ಮಂಡಿ ಬಗ್ಗೆ, ಚಿಂತಲ್ ಬಸ್ತಿ ಬಗ್ಗೆ, ಇದೆಲ್ಲ ಸಣ್ಣ ಸಣ್ಣ ಬಸ್ತಿಗಳು. ಹೈದರಾಬಾದಿಗಳಿಗೆ ಸುಮಾರಷ್ಟು ಈ ಬಸ್ತಿಗಳು ಗೊತ್ತಿಲ್ಲದೆ ಇರುವಂತಹ ವಿವರಗಳು ಇದು. ಅದಕ್ಕೊಂದು ಪರ್ಸನಾಲಿಟಿಯನ್ನು ತಿರುಮಲೇಶ್ ಕನ್ನಡದಲ್ಲಿ ತಂದುಕೊಟ್ರು. ಅದರಿಂದ ಒಂದು ಫ್ಯಾಸಿನೇಟಿಂಗ್ ಕವಿಯಾಗಿ ಅವರು ನನಗೆ, ನಾನು ಒಂದ್ಸರ್ತಿ ಬರೆಯುವಾಗ ನಾನು ಹೈದರಾಬಾದ್ನಲ್ಲಿ ಇದ್ದಿದ್ರಿಂದ ನನ್ನ ತಿರುಮಲೇಶ್ವರ ಕಾವ್ಯ ಹೆಚ್ಚು ಹೋಗುತ್ತೆ ಅಂತ ನಾನು ಬರೆದು ನಿನ್ನಂಥವ್ರ ಕೈಯಲ್ಲಿ ಬಯಸ್ಕೊಂಡಿದ್ದೆ, ಕಾವ್ಯದಲ್ಲಿ ಆ ಥರದ ಒಂದು ಪರೋಕ್ಯಲಿಸಮ್ ಇಲ್ಲ ಅಂತ. ಬಟ್ ಅದರಲ್ಲಿ ನೀನು ಹೈದರಾಬಾದ್ ಹೋದ್ಮೇಲೆ ನಿನಗೆ ಅದರ ಒಂದು ಮಹತ್ವ ಬಹುಶಃ ಗೊತ್ತಾಯಿತು ಅಂತ ಕಾಣುತ್ತೆ. ಅದು ತಿರುಮಲೇಶ್ವರ ಕಾವ್ಯದ ಬಗ್ಗೆ. ನನ್ನ ಹೈದರಾಬಾದು, ನನ್ನ ಹೈದರಾಬಾದಿನ ಕಥಾಲೋಕ ಅಷ್ಟು ಹೈದರಾಬಾದ್ ಅಲ್ಲ, ನನ್ನ ಕಥಾಲೋಕ ಹೆಚ್ಚು ತೆಲಂಗಾಣಕ್ಕೆ ಸೇರಿದ್ದು. ಹೈದರಾಬಾದ್ ಈಸ್ ಇನ್ಸಿಡೆಂಟಲ್, ಯಾಕೆಂದರೆ ನನ್ನ ಕಥಾಲೋಕದಲ್ಲಿ ಮೆಹಬೂಬ್ ನಗರ, ಜಗಿತ್ಯಾಲ, ಕರೀಂನಗರ, ವರಂಗಲ್ ಈ ಥರದ ಸಣ್ಣ ಸಣ್ಣ ತೆಲಂಗಾಣದ ಊರುಗಳು ಬರ್ತವೆ. ನಾನು ಅಲ್ಲಿ ಅಲ್ಲಿ ನನ್ನ ಕಥೆಗಳನ್ನ ಲೊಕೇಟ್ ಮಾಡೋದಕ್ಕೆ ಒಂದು ಎರಡು ಕಾರಣಗಳಿದೆ. ಒಂದು, ಅದೊಂದು ವಿಚಿತ್ರವಾದ ಒಂದು ಟೆಕ್ಸ್ಚರ್ನ ಕಥೆಗಳಿಗೆ ಕೊಡುತ್ತೆ, ಒಂದು ಬೇರೆ ಒಂದು ಲೋಕ, ನಿನ್ನ ಮುಂಬೈನ ಲೋಕದ ಥರ ಅದು ಬೇರೆ ಒಂದು ಲೋಕವನ್ನು ತೆರೆದುಕೊಡುತ್ತೆ. ಅದು ಅದು ನನಗೆ ಫ್ಯಾಸಿನೇಟ್ ಆಗ್ತಾಯಿತ್ತು, ನಾನು ಹೇಗೆ ನೋಡ್ತಾ ಇದ್ದೋ ಅದನ್ನು ತೋರಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಅದು ಒಂದು. ಇನ್ನೊಂದು, ಒಂದು ರೀತಿಯಲ್ಲಿ ನಾನು ಕನ್ನಡದಲ್ಲಿ ಬರೆಯುವಾಗಲಿಂದ ಮೊದಲಿಂದಲೂ ಒಂದು ಕಾನ್ಷಿಯಸ್ ಆಗಿ ಇದ್ದೆ. ಏನಂತಂದರೆ ಆ ಕಥೆಯ ಮೂಲ ಮತ್ತು ಆ ಕಥೆಯೊಳಗಿನ ಸಂಬಂಧಗಳನ್ನ ವಿಶ್ಲೇಷಣೆ ಮಾಡೋಕ್ಕೆ ಬದಲು ಅದರ ಜಾತಿ, ಅದರ ಭಾಷೆ ಈ ರೀತಿಯಾದಂಥ ಒಂದು ವಿಶ್ಲೇಷಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಈಗ ಅನಂತಮೂರ್ತಿ ಅವ್ರನ್ನ, ಅವರ ಸಾಹಿತ್ಯವನ್ನು ನೋಡಿದ್ರು, ಲಂಕೇಶ್ ಅವ್ರ ಸಾಹಿತ್ಯವನ್ನು ನೋಡಿದ್ರು, ಒಂದು ರೀತಿಯ ಲೋಕಲ್ ಕಾಂಟೆಕ್ಸ್ನ ಸೂಪರ್ ಇಂಪೋಸ್ ಮಾಡಿ ನೋಡೋ ಪ್ರಯತ್ನ ಮಾಡ್ತಾರೆ. ನಾನು ಅದರಿಂದ ಎಸ್ಕೇಪ್ ಆಗೋದಕ್ಕೆ ಇದೊಂದು ಮಾರ್ಗವನ್ನು ಕಂಡುಕೊಂಡೆ. ಅದಕ್ಕೆ ನಿನ್ನನ್ನು, ಯಶವಂತ್ ಚಿತ್ತಲ್ನ ನನ್ನ ಸ್ಲಾಟ್ ಮಾಡೋದಕ್ಕೆ ವಿಮರ್ಶಕರು ಒದ್ದಾಡ್ತಾರೆ. ಯಾಕೆಂತಂದರೆ ಇದು ಒಂದು ಥರ ನಗರ ಪ್ರಜ್ಞೆ ಅಂತ ಹೇಳಿ ಅದನ್ನು ಅತ್ಲಾಗೆ ಬದಿಗಿಟ್ಬಿಡ್ಬೋದು, ಅಥವಾ ಬೊಂಬಾಯಿ ಪ್ರಜ್ಞೆ ಅಂತ ಹೇಳಿ ಅತ್ಲಾಗೆ ಬದಿಗಿಟ್ಬಿಡ್ಬೋದು. ಅದಕ್ಕಿಂತ ಜಾಸ್ತಿ ಏನೂ ಹೇಳೋಕ್ಕಾಗಲ್ಲ. ಸೊ ದಟ್ ಫೋರ್ಸಸ್ ದೆಮ್ ಟು ಲುಕ್ ಎಟ್ ದ ಮೆರಿಟ್ ಆಫ್ ದ ಲಿಟ್ರರಿ ವರ್ಕ್. ಸೊ ಈ ಎರಡು ಕಾರಣಗಳಿಗಾಗಿ ನಾನು ಹೈದರಾಬಾದ್ನ ಲೊಕೇಟ್
ಮಾಡ್ತೇನೆ. ಆದರೆ ಈ ಭೌಗೋಳಿಕ ಅಥವಾ ಸೋಕಾಲ್ಡ್ ಸೋಷಿಯಲ್ ವಿವರಗಳಿಂದ ಮುಕ್ತವಾದ ಒಂದು ಹ್ಯೂಮನ್ ಕಾಂಟೆಕ್ಸ್ಟ್ ಅನ್ನು ಅವ್ರು ನೋಡ್ಬೋದು. ಅದರ ಒಂದು ಪ್ರಭಾವದಿಂದ ಬಿಡಿಸಿಕೊಂಡು
ಖಂಡಿತ
ಒಬ್ಬ ಮನುಷ್ಯನಾಗಿ ಮನುಷ್ಯನ
ಕಥೆಯನ್ನು ಕ್ಯಾರೆಕ್ಟರ್ನ ನಾನು ಇಲ್ಲಿ ಚಂದ್ರೇಗೌಡ ಅಂತ ಹೆಸರು ಇಟ್ಟರೆ ಅದಕ್ಕೊಂದು ವಿಚಿತ್ರವಾದ ಒಂದು ಮೀನಿಂಗ್ ಬಂದ್ಬಿಡುತ್ತೆ. ಅವನು ಗೌಡ ಅದರಿಂದ ಹೀಗೆ ಅಂತ, ಅಥವಾ ಇನ್ಯಾವುದೋ ಶಾಸ್ತ್ರಿ ಅಂತ ಹೆಸರಿಟ್ಟರೆ ಅದಕ್ಕೆ ಮತ್ತೊಂದು ಮೀನಿಂಗ್ ಬರುತ್ತೆ. ಅಲ್ಲಿ ನಾಡು ನಾನು ದಾನೇ ನಾಡು ಅಂತ ಹೆಸರಿಟ್ಟರೆ ಅದಕ್ಕೆ ಅಂಥ ಮೀನಿಂಗು, ಅಥವಾ ರಂಗಾರೆಡ್ಡಿ ಅಂತ ಹೆಸರಿಟ್ಟರೆ ಅದಕ್ಕೆ ಅಂಥ ಮೀನಿಂಗ್ ಅಲ್ಲಿ ಲೋಕಲ್ ಕಾಂಟೆಕ್ಸ್ಟಲ್ಲಿ ಬರುತ್ತೆ. ಇಲ್ಲಿ ಆ ಇಂಟರ್ಪ್ರಿಟೇಷನ್ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ.
ಮೇ ಬಿ ಅದು ತೆಲುಗಿಗೆ ಟ್ರಾನ್ಸ್ಲೇಟ್ ಆದಾಗ ಅವ್ರಿಗೆ ಪ್ರಾಬ್ಲಮ್ ಶುರು ಆಗುತ್ತೆ.
ಆಗ್ಬೋದೇನೋ ಗೊತ್ತಿಲ್ಲ, ಆಗ್ಬೋದೇನೋ ಗೊತ್ತಿಲ್ಲ. ಅಥವಾ ಇವನು ಹೊರಗಿನ ಇವನಿಗೇನು ಅರ್ಥವಾಗಲಿಲ್ಲ, ಅದನ್ನು ಈ ಕತೆ ಬರ್ದೇನೆ ಅಂತ ಹೇಳ್ಕೊಂಡು ಸುಮ್ಮನಾದ್ರು.
ಹೌದು ಹೌದು, ಯಾಕೆ ನನ್ನ ಕತೆಗಳಲ್ಲಿ ಹೇಗೆ ಮರಾಠಿ ಹಿಂದಿ ಕ್ಯಾರೆಕ್ಟರ್ಸ್ ಕೊಡ್ತಾವ, ನಾನು ಅದೇ ನೋಡಿದೆ. ಅದು ಮರಾಠಿ ಟ್ರಾನ್ಸ್ಲೇಟ್ ಆದಾಗ ಅವುಗಳ ಕತೆ ಏನು ಅಂತ ನಾನು ಥಿಂಕ್ ಮಾಡ್ತಿರ್ತೀನಿ. ಸೊ ಆಮೇಲೆ ನಿನ್ನ ಈ ಕೆಲಸ ಇದೆಯಲ್ಲ ಅಂದರೆ ರೂರಲ್ ಫೈನಾನ್ಸ್, ಅದನ್ನು ಆ ಅದ್ರ ಅದಕ್ಕೆ ಸಂಬಂಧಪಟ್ಟಾಗಿ ನಿಮ್ಮ ಮನಸ್ಸಲ್ಲಿ ಉಳಿದಿರುವಂಥ ಇಂಟ್ರೆಸ್ಟಿಂಗ್ ಗ್ರಾಸ್ ರೂಟ್ ಇಂಟ್ರಾಕ್ಷನ್ಸು, ಅಥವಾ ನೀನು ಬದುಕಿನಿಂದ ಕಲಿತ ಪಾಠ ಟೆಕ್ಸ್ಟ್ಗಳಿಂದ ಬಂದಿದ್ದು ಒಂದು, ಬಟ್ ನಿಜವಾಗಿ ಅಲ್ಲಿ ಹೋದಾಗ ನಿನಗೇನೋ ಅರೇ ಇದು ಹೀಗಿದೆಯಲ್ಲ ಅಂತ ಅನ್ನಿಸ್ತು.
ಒಂದು ಎರಡು ಪಾಠ ನಾನು ಯಾವಾಗಲೂ ನನ್ನ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತೀನಿ. ಅದು ಏನು ಅಂತಂದರೆ, ನಾವು ಈ ರೂರಲ್ ಮ್ಯಾನೇಜ್ಮೆಂಟ್ನಲ್ಲಿ ಇದ್ದಿದ್ದರಿಂದ ನಮಗೆ ಒಂದು ಥರದಲ್ಲಿ ಹಳ್ಳಿಗಳಿಗೆ ಹೋಗೋದು, ಅವರ ಜೀವನವನ್ನು ನಾವು ಹೊರಗಿನವ್ರು ಹೆಂಗೆ ಉದ್ಧಾರ ಮಾಡಬೇಕು ಅಂತ ನಮಗೊಂದು ಒಂದು ವಿಚಿತ್ರವಾದ ಅಹಂ ಇರುತ್ತೆ. ಈ ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ ಅಲ್ಲೂ ಅದಿರುತ್ತೆ. ನಾನು ಸೈಂಟಿಫಿಕ್ ಆಗಿ ಅಗ್ರಿಕಲ್ಚರ್ ಕಲ್ತಿದ್ದೀನಿ, ಆ ರೈತ ಏನಿದ್ದಾನೆ ಅವನು ಟ್ರೆಡಿಷನಲ್ ಆಗಿ ಏನೂ ಗೊತ್ತಿಲ್ಲ, ಈ ಇಸ್ ನೋ ಎಜುಕೇಶನ್, ವಿ ನೀಡ್ ಟು ಗಿವ್ ಹಿಮ್ ಟೆಕ್ನಿಕಲ್ ಇನ್ಪುಟ್ ಅಂತ ಒಂದು ರೀತಿಯ ಒಂದು ಅಹಮ್ಮಿನಿಂದ ನಾವು ಹೋಗ್ತೀವಿ. ಸೊ ಇದರಲ್ಲಿ ನಾನು ಒಂದು ಎನ್ ಜಿ ಒ ಜೊತೆ ಕೆಲಸ ಮಾಡಿದ್ರಿಂದ ಈ ಇಂಟರ್ವೆನ್ಷನ್, ರೂರಲ್ ಡೆವಲಪ್ಮೆಂಟ್, ಕ್ರಿಯೇಟಿಂಗ್ ಲೈವ್ಲಿಹುಡ್ಸ್, ಎಂಪವರಿಂಗ್ ವಿಮೆನ್, ಈ ಥರದ ಎಲ್ಲ ಪದಗಳು ಎಲ್ಲ. ಸೊ ಹೀಗೆ ಈ ಕಾಂಟೆಕ್ಸ್ನಲ್ಲಿ ಹೋಗಿದ್ದಲ್ಲ. ಬಟ್ ಆನಂದ್ ಪಕ್ಕದಲ್ಲಿ ಒಂದು ಕುಂಬಾರ ಇದ್ದಾನೆ, ದಯಾಬಾಯ ಪ್ರಜಾಪತಿ, ನೀನು ನೋಡಿರ್ಬೋದು, ಒಂದು ಈ ಗಂಟೆಗಳನ್ನ ಎಲ್ಲ ಮಾಡ್ತಾನೆ, ಭಾಳ ಒಳ್ಳೆಯ
ಗುಜರಾತ್
ಆನಂದ್ ಪಕ್ಕದಲ್ಲಿ ಕಂಜರಿ ಅನ್ನೋ ಊರಿನಲ್ಲಿ ಇದ್ದಾನೆ, ಭಾಳ ಒಳ್ಳೆ ಪಾಟ್ರಿ ಮಾಡ್ತಾನೆ. ಎಲ್ಲೋ ಸೌರಾಷ್ಟ್ರದಿಂದ ಮಣ್ಣು ತರ್ತಾನೆ, ಅವನು ಫೈರ್ ಮಾಡಿದ್ರೆ ಅದು ಪಿಂಕ್ ಬಣ್ಣದಲ್ಲಿ ಪಾಟ್ರಿ ಬರುತ್ತೆ, ಅದು ಕೆಂಪು ಬಣ್ಣದಲ್ಲಿ ಬರಲ್ಲ. ಅದು ಆ್ಯಂಡ್ ಮಹಾ ಒಳ್ಳೆ ಕಲಾಕಾರ. ಅವನ ಹತ್ರ ನಾವು ಊರಿಗೆ ಬಂದವ್ರಿಗೆಲ್ಲ ಒಂದು ಗಿಫ್ಟ್ ಅಂತ ಕೊಡೋದಕ್ಕೆ ಅಲ್ಲಿ ಒಂದು ಗಂಟೆನೋ ಒಂದು ದಿಯಾನೋ ಈ ಥರದ್ದೆಲ್ಲ ಕೊಂಡ್ಕೊಂಡು ಮನೇಲಿ ಇಟ್ಟಿರ್ತಾರೆ. ಒಂದ್ಸತಿ ನಾನು ಬರೋಡಕ್ಕೆ ಹೋಗಿ ಸಹಜ್ಗಂಜ್ ಮಾರ್ಕೆಟಿಗೆ ಹೋಗಿದ್ದೆ, ಅಲ್ಲಿ ಇವನ ಪ್ರಾಡಕ್ಟ್ಸ್ ಇತ್ತು.
ಇವಂದೇ ಪ್ರಾಡಕ್ಟ್
ಇವಂದೇ ಪ್ರಾಡಕ್ಟ್ಸ್ ಬರೋಡ ಬರೋಡ ಅಂದರೆ ಕಂಜೀರಿಯಿಂದ ಒಂದು 34 ಕಿಲೋಮೀಟರ್ ದೂರದಲ್ಲಿದೆ. ಆನಂದಿಂದ ಒಂದು ಅಲ್ಲ ಕಂಜೀರಿಯಿಂದ ಒಂದು 40 ಕಿಲೋಮೀಟರ್ ದೂರದಲ್ಲಿದೆ, ಆನಂದಿಂದ ಒಂದು 32 ಕಿಲೋಮೀಟರ್ ದೂರದಲ್ಲಿದೆ. ನಾನು ಅಲ್ಲಿಯ ಬೆಲೆ ನೋಡಿ, ದಯಾಬಾಯ್ ಮಾಡ್ತಾ ಇದ್ದಿದ್ದ ಬೆಲೆ ನೋಡಿ, ಅದು ಆಲ್ಮೋಸ್ಟ್ ಡಬಲ್ ಇತ್ತು. 40 ಕಿಲೋಮೀಟರ್ 42 ಕಿಲೋಮೀಟರ್ ದೂರ ಹೋಗೋದಕ್ಕೆ ಇಷ್ಟು ಬೆಲೆ ಆಯ್ತಲ್ಲ ಅಂತಂದ್ಬಿಟ್ಟು ನಾನು ದಯಾಬಾಯ್ ಹತ್ರ ಬಂದು ಬರೋಡದಲ್ಲಿ ಎಷ್ಟಕ್ಕೆ ಮಾರಾಟ ಆಗ್ತಾ ಇದ್ರೆ ನಿಮ್ಗೆ ಗೊತ್ತಾ ದಯಾಬಾಯ್ ಅಂತ ಕೇಳಿದೆ. ಗೊತ್ತು ಅಂತ ನಿನಗೇನು ಅನ್ಸಲ್ವಾ, ನೀನು ಇಲ್ಲಿ 30 ರೂಪಾಯಿ ಮಾರ್ತಾ ಇರೋದಲ್ಲ 60 ರೂಪಾಯಿ ಮಾರ್ತಾ ಇದ್ದಾರೆ, ನಿನಗೆ ಒಂಥರ ಡೋಂಟ್ ಯು ಫೀಲ್ ಚೀಟೆಡ್ ಅಂತ. ಅವನು ತಿರುಗ್ಬಿಟ್ಟು ಹೇಳ್ದ, ನಾನು ಈ ಆರ್ಟ್ ವರ್ಕ್ ಮಾಡಬೇಕು, ರಸ್ತೆಯಲ್ಲಿ ಮಾರಾಟ ಮಾಡ್ತಾ ಓಡಾಡಬೇಕು, ನನಗೆ ಅದು ಚಾಯ್ಸ್. ನಾನು ಬೆಲೆ ಹುಡ್ಕೊಂಡು ಹೋದ್ರೆ ನಾನು ಮಾರ್ಕೆಟ್ಗೆ ಹೋಗಲ್ಲಿ ಕೂತ್ಕೋಬೇಕಾಗತ್ತೆ. ಅಲ್ಲಿ ಅವ್ರು ಕೂತ್ಕೊಂಡ್ರೆ ಇಲ್ಲಿ ಮಡಿಕೆ ಮಾಡೋರು ಯಾರು, ಇಲ್ಲಿ ನನ್ನ ಗಂಟೆಗಳನ್ನ ದಿಯಾಗಳನ್ನ ಮಾಡೋರು ಯಾರು? ಅದನ್ನ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋದ್ರೆ ಅದಕ್ಕೆ ಅಂತ್ಯವೇ ಇಲ್ಲ. ಯಾಕೆಂತಂದ್ರೆ ನನಗೆ ಅವ್ನು ಇಲ್ಲಿ 60 ರೂಪಾಯಿ ಮಾರ್ತಾ ಇದ್ದಾನೆ ಅಂತಲೂ ಗೊತ್ತು, ಅದನ್ನು ಅವ್ನು ಎಕ್ಸ್ಪೋರ್ಟ್ ಮಾಡಿದ್ರೆ 600 ರೂಪಾಯಿಗೆ ಎಕ್ಸ್ಪೋರ್ಟ್ ಮಾಡ್ತಾನೆ ಅಂತಲೂ ಗೊತ್ತು. ಬಟ್ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಹೋದ್ರೆ ನನ್ನ ಮಡಿಕೆಗಳು ನನ್ನ ಕಲೆ ಹಾಳಾಗೋಗ್ಬಿಡುತ್ತೆ. ಅದರಿಂದ ನನಗೆ ನಾನು ಹೇಳಿದಷ್ಟು ನಾನು ಕೇಳಿದಷ್ಟು ದುಡ್ಡು ಬರೋದಿದ್ರೆ ಅಷ್ಟರಲ್ಲಿ ನಾನು ತೃಪ್ತನಾಗಿದ್ದೇನೆ ಅಂತ. ನಮ್ಮ ವಿದ್ಯಾರ್ಥಿಗಳಾಗಿದ್ದಾರೆ ಅಲ್ಲಿ ಹೋಗಿ ಇದಕ್ಕೊಂದು ಕೋಆಪರೇಟಿವ್ ಮಾಡಬೇಕು, ಇದಕ್ಕೊಂದು ಮಾರ್ಕೆಟಿಂಗ್ ಅರೇಂಜ್ಮೆಂಟ್ ಮಾಡಬೇಕು, ವಿ ಹ್ಯಾವ್ ಟು ಯುನೋ ಸ್ಟಾಪ್ ಹಿಮ್ ಫ್ರಮ್ ದ ಎಕ್ಸ್ಪ್ಲಾಯ್ಟೇಷನ್ ಆಫ್ ದ ಮಿಡಲ್ ಮ್ಯಾನ್ ಅಂತ. ಹಿ ವಾಸ್ ನಾಟ್ ಫೀಲಿಂಗ್ ಎಕ್ಸ್ಪ್ಲಾಯ್ಟೆಡ್, ಆ್ಯಂಡ್ ನಾಟ್ ಬಿಕಾಸ್ ಹಿ ವಾಸ್ ನಾಟ್ ಫೀಲಿಂಗ್ ಎಕ್ಸ್ಪ್ಲಾಯ್ಟೆಡ್, ಅವನಿಗೆ ಅರಿವಿಲ್ಲದೆ ಎಕ್ಸ್ಪ್ಲಾಯ್ಟೇಷನ್ ಅಲ್ಲ, ಅವನಿಗೊಂದು ತೃಪ್ತಿಯಿಂದ ಎಕ್ಸ್ಪ್ಲಾಯ್ಟೇಷನ್ ಆಗ್ತಾ ಇಲ್ಲ. ಹಾಗೆ ಮತ್ತೊಂದು ಭಾಳ ಆಸಕ್ತಿಕರವಾದ ರಾಮ್ಜಿಬಾಯ್ ಅಂತ ಕಚ್ಚಿನ ಒಂದು ಹಳ್ಳಿಯಲ್ಲಿ ಲೆದರ್ ವರ್ಕ್ ಮಾಡ್ತಾನೆ ಅವನು. ಅವನು ಏನು ಮಾಡ್ತಾನೆ ಅಂತಂದರೆ ಕುದುರೆಗಳಿಗೆ ಜೀನ್ ಮಾಡ್ತಾನೆ,
ಸ್ಯಾಡಲ್ ಫಾರ್ ದ ಹಾರ್ಸ್
ಸ್ಪೆಷಲೈಸ್ ಮಾಡ್ತಾನೆ ಅವನು. ಹೀ ಸ್ಪೆಷಲೈಸಸ್ ಇನ್ ಮೇಕಿಂಗ್ ಸ್ಯಾಡಲ್ಸ್ ಫಾರ್ ದ ಹಾರ್ಸ್. ನಮ್ಮ ವಿದ್ಯಾರ್ಥಿಗಳ ಜೊತೆ ಹೋಗಿದ್ವಿ, ಸರ್ ಸ್ಯಾಡಲ್ಸ್ ಫಾರ್ ಹಾರ್ಸಸ್ ಇಸ್ ಅ ಸನ್ಸೆಟ್ ಇಂಡಸ್ಟ್ರಿ, ಐ ಎ ಎಂ ಭಾಷೆಯಲ್ಲಿ ಅದು ಮುಗಿತಾ ಇದೆ ಅಲ್ಲಿ, ಅದಕ್ಕೇನು ಮುಂದೆ ಏನು ಅದಕ್ಕೆ ದೊಡ್ಡ ಸ್ಕೋಪ್ ಅಂತೀವಲ್ಲ, ದೊಡ್ಡ ಸ್ಕೋಪ್ ಇಲ್ಲ, ಅದಕ್ಕೆ ಗ್ರೋತ್ ಇಲ್ಲ, ಇಟ್ ಇಸ್ ಅ ವ್ಯಾನಿಶಿಂಗ್ ಇಂಡಸ್ಟ್ರಿ. ಆದ್ದರಿಂದ ದಯಾಬಾಯ್ ನೀಡ್ಸ್ ಇನ್ಪುಟ್ಸ್, ಏನು ಅವನಿಗೆ ಡಿಸೈನ್ ಇನ್ಪುಟ್ಸ್ ಕೊಟ್ಟು, ಅವನಿಗೆ ಟ್ರೈನಿಂಗ್ ಕೊಟ್ಟು, ಅವನು ಹ್ಯಾಂಡ್ ಬ್ಯಾಗು ಅಥವಾ ಈ ಥರದ್ದು ಲೂಯಿ ವುಟ್ಟನ್ನ ಕರ್ಕೊಂಡ್ಬಂದು ದಯಾಬಾಯ್ ಜೊತೆ ಮದುವೆ ಮಾಡಿಸಿದ್ರೆ ಅದಕ್ಕೆ ಒಂದು ಬ್ರ್ಯಾಂಡಿಂಗ್ ಆಗಿ ಒಂದು ಅವನ ಜೀವನ ಉದ್ಧಾರ ಆಗುತ್ತೆ. ಹೋಗ್ಬೋದು ದಯಾಬಾಯ್ ಹತ್ರ ಸುಮ್ಮನೆ ಮಾತಾಡಿದ್ರು, ಏನು ದಯಾಬಾಯ್ ಏನು ಮಾಡ್ತೀಯ ಅಂತ. ದಯಾಬಾಯ್ ಹೇಳ್ದ, ನೋಡಿ ನೀವು ಸನ್ಸೆಟ್ಟು ಅದು ಇದು ಅಂತ ಹೇಳ್ತೀರ, ನನಗೆ ಅರ್ಥ ಆಗಲ್ಲ, ನನಗೆ ಗೊತ್ತಿರೋದು ಇಷ್ಟು, ಈ ಒಂದು ಜೀನ್ ಮಾಡೋದಕ್ಕೆ ನಂಗೆ 100,000 ರೂಪಾಯಿ ಖರ್ಚಾಗುತ್ತೆ
ಒಂದು ಮಾಡೋಕ್ಕೆ
ಒಂದು ತಿಂಗಳು ಹಿಡಿತು ಒಂದು ಜೀನ್ ಮಾಡೋದಕ್ಕೆ, 10,000 ರೂಪಾಯಿಗೆ ಮಾರ್ತೀನಿ ನಾನು ಅದನ್ನು, ಆಯಿತಾ, 7,000 ರೂಪಾಯಿ ನನಗೆ
ಒಂದು ತಿಂಗಳಿಗೆ ಸಿಗುತ್ತೆ
ನಾನು ನಮ್ಮಮ್ಮ ನನ್ನ ಹೆಂಡತಿ ನನ್ನ ತಮ್ಮ ಇದ್ದೀವಿ, ನಾವು ತೃಪ್ತರಾಗಿದ್ದೀವಿ, 7,000 ರೂಪಾಯಿಗಿಂತ ಜಾಸ್ತಿ ನಮಗೇನು ಬೇಕಾಗಿಲ್ಲ. ಈ ಸುತ್ತಮುತ್ತಲ ಪ್ರಾಂತದಲ್ಲಿ ಎಲ್ರಿಗೂ ದಯಾಬಾಯ್ ಜೀನ್ ಮಾಡ್ತಾನೆ ಅಂತ ಗೊತ್ತು, ಅದನ್ನು ಎಲ್ಲರೂ ನನ್ನ ಹತ್ರ ನೆಡ್ತಾರೆ. ಕಚ್ಚಿನಲ್ಲಿ ಒಂದು 50 ಕುದುರೆಗಳು, ಸೊ ಅದರಿಂದ ಸನ್ಸೆಟ್ ಈಗ ಸದ್ಯಕ್ಕೆ ಆಗ್ತಾ ಇಲ್ಲ, ಯಾಕೆಂದ್ರೆ ನಾನು ಒಬ್ಬನೇ ಜೀನ್ ಮಾಡ್ತಾರೆ. ಸನ್ಸೆಟ್ ಆಗಿದ್ದ ದಿನ ನೋಡೋಣಂತೆ, ಚಪ್ಪಲಿ ಬೇಕಾದ್ರೆ ಚಪ್ಪಲಿ ಮಾಡ್ತೇನೆ ನಾನು. ಈಗ ಯಾಕೆ ಮಾಡಬೇಕು, ನೀವು ಯಾಕೆ ಈಗ ಇಂಟರ್ವ್ಯೂನ್ ಮಾಡ್ತೀನಿ ಅಂತ. ಈ ಎರಡು ನನಗೇನು ಘಟನೆಗಳು ಏನು ತೋರಿಸ್ತು ಅಂತಂದರೆ, ಒಂದು ತೃಪ್ತಿಯ ಒಂದು ಮಹತ್ವ ಏನಿದೆ ಅದನ್ನ ತೋರಿಸ್ತು. ನಾವೆಲ್ಲೋ ಈ ಸಂತೋಷವಾಗಿ ತೃಪ್ತಾಗಿರೋರ್ನ ಹೋಗಿ ನೀನ್ ಯಾಕೆ ತೃಪ್ತನಾಗಿದ್ಯಾ, ನೀನ್ ತೃಪ್ತನಾಗಿ ಇರಬಾರ್ದು ಅಂತ ಹೇಳಿ ಎಬ್ಸಿ ಅವ್ರಿಗೆ ತೃಪ್ತಿಗಳನ್ನು ಮಾಡ್ತಾ ಇದೀವಿ ಅಂತ.
ತೃಪ್ತಿ ಅಲ್ಲ ಮತ್ತೆಲ್ಲೋ ತೃಪ್ತಿ ಇದೆ ಅಂತ ಹೇಳಿ ಒಂದು ಗ್ರೀಡ್ ಹಾಕಿ ಅಂತ.
ಸೊ ಈ ಎರಡು ಬಹಳ ಮುಖ್ಯವಾದ ಇನ್ಸೈಟ್ಸ್ ನಾನು ಪ್ರತಿ ಬಾರಿ ನಾನು ಈ ಸ್ಟೂಡೆಂಟ್ಸ್ ಹೇಳ್ತೀನಿ.